ಏನಂತ ಹೊಗಳಬೇಕು ಅಂಬೋದನ್ನ ನೋಡಿದ್ದೀವಿ. ಏನಂತ ದೇವರನ್ನ ಹೊಗಳಬೇಕು ಅಂತ ಅದು ನಾಲ್ಕನೇ ಪದ್ಯದಲ್ಲಿ ಅದಕ್ಕೆ ಏನಂತ ಹೊಗಳಬೇಕು ಅಂದ್ರೆ ಅನಿಲ ಶಬ್ದವನ್ನ ತಕ್ಕೊಂಡು ನೋಡಿದ್ದೀವಿ. ಅನಿಲ ಅಂಬೋ ಶಬ್ದವನ್ನ ತಕ್ಕೊಂಡು ನೋಡಿ, ಆಮೇಲೆ ಮುಕುಂದನ ಆಜ್ಞೆಯಿಂದ ಅಂತ. ಸೊ ಅನಿಲ ಶಬ್ದ ಬಂದು ಎರಡು ರೀತಿ. ಅನಿಲ ಅಂಬೋದು ಈ ವಾಯುದೇವರದು ಫಸ್ಟ್ ಬರುತ್ತೆ, ವಾಯುವಾಹನ ವಾಯುದೇವರದು ಅನಿಲ ಅಂಬೋದನ್ನ ಅಂತ ಇಲ್ಲಿ ಶ್ವಾಸ ಮಾಡಿಸ್ತಾ ಇದ್ದಾರೆ. ಸೊ ಅದು ವಾಯುದೇವರನ್ನ ನಾವು ತಿಳ್ಕೋಬೇಕು. ವಾಯುದೇವರನ್ನ ತಿಳಿದು ಅಲ್ಲೇ ನಿಲ್ಲಬಾರದು. ವಾಯುದೇವರಲ್ಲಿ ಇರುವಂತ ಅನಿಲ ಅಂಬೋ ಹೆಸರು, ವಿಷ್ಣು ಸಹಸ್ರನಾಮದಲ್ಲಿ ಬರುವಂತ ಹೆಸರು ಅದು, ಅನಿಲ ಅಂಬೋ ಭಗವಂತನನ್ನ ತಿಳಿಯಬೇಕು. ಸೊ ಈ ಭಗವಂತ ಅನ್ನ ಸೊ ತಿಳಿದು ಹೊಗಳುತ್ತಿರು, ಅವರನ್ನ ಕೊಂಡಾಡು. ಯಾಕೆಂದ್ರೆ ಅನಿಲ ಶಬ್ದವನ್ನೇ ಬಳಸಿದ್ದೀವಿ, ಅನಿಲ ಶಬ್ದವನ್ನೇ. ಇದಕ್ಕೆ ನಮ್ಗೆ ಸಂವಾದಿಯಾಗಿ ಇರುವಂತ ಇನ್ನೊಂದು ಏನು ಅಂದ್ರೆ, ಇದು ಎಲ್ಲ ಕಡೆನು ನೀವು ಕೇಳಿರ್ತೀರ. ಮೂರನೇ ಗೀತೆಯಲ್ಲಿ ನಾವು ಹಿಂದೆ ನೋಡಿದ್ದೀವಿ, ಗೀತೆಯಲ್ಲಿ ಬಂದಾಗ ಆ ಒಂದು ವಿಶ್ವಚಕ್ರ ನೋಡ್ತಾ ಬಂದಾಗೆ ಅಲ್ಲಿ ಒಂದೊಂದಾಗೆ ಹೇಳ್ತಾ ಬರ್ತಾರೆ. ವಿಶ್ವಚಕ್ರದ ವರ್ಣನೆ ಬಂದಾಗ ಅಲ್ಲಿ ಕೊನೆಯಲ್ಲಿ ಏನು ಹೇಳ್ತಾರಂದ್ರೆ, ಅಲ್ಲಿ ಕರ್ಮ ಇದು ಹೇಳ್ತಾ ಬರ್ತಾರೆ ಹೇಗೆ ಬರುತ್ತೆ ಒಂದೊಂದೊಂದೊಂದು. ಓ ವಿ ಸಿ ದಟ್ ಹೇಗೆ ಆ ಒಂದು ಯಜ್ಞದಿಂದ ಶುರು ಮಾಡಿದ್ದಾಗ ಆ ಯಜ್ಞ ಅದು ಹೇಳುವಾಗ ಇಲ್ಲಿ ನೀತಂಕುರು ಕರ್ಮೇಂದೆಯೇ ಹೇಳುವಾಗ ಹೇಳ್ತಾರಲ್ಲ, ಅನ್ನಾದ್ ಭವಂತಿ ಭೂತಾನಿ. ಅದಲ್ಲೇ ಬರುವಾಗ ಆ ಚಕ್ರ ಬಂದಾಗ ಆ ಚಕ್ರದಲ್ಲಿ ನೀವು ಯಜ್ಞ ಅನ್ನದಿಂದ ಬೇಕಾದ್ರೆ ತಕ್ಕೋಬಹುದು. ಅನ್ನದಿ ಹೇಗೆ ಹೇಳ್ತಾರ, ಅನ್ನ ಆ ಒಂದು ಧಾನ್ಯದಿಂದ ನಮಗೆ ಭೂತಾನಿ ನಾವು ಹುಟ್ಟುತ್ತೀವಿ ಅಂತ ಬಂತು. ಅದೆಲ್ಲ ನಿಮ್ಗೆ ಗೊತ್ತು, ಹೇಗೆ ಧಾನ್ಯದಿಂದ ನಾವು ಹುಟ್ಟಿದ್ದೀವಿ ಎಂಬುದು. ತಂದೆಯಲ್ಲಿ ಪ್ರವೇಶ ಮಾಡಿ ತಾಯಲ್ಲಿ ಹೋಗಿ ತಾಯಲ್ಲಿ ಬೆಳೆದು ಹೊರಗೆ ಬಂದು ಇಲ್ಲಿ ಬೆಳೆಯೋದು ಎಲ್ಲ ಧಾನ್ಯ. ಸೊ ಈ ಒಂದು ಅನ್ನದಿಂದ ನಾವು ಬೆಳೆಯುತ್ತೀವಿ. ಈ ಅನ್ನ ಎಲ್ಲಿಂದ ಬರುತ್ತಂದ್ರೆ ಪರ್ಜನ್ಯ ಅಂದ್ರೆ ವರುಣ ಅಂತ ತಕೋಬಹುದು, ಪರ್ಜನ್ಯ ಅಂದ್ರೆ ಸೂರ್ಯ ಅಂತ ತಕೋಬಹುದು, ಪರ್ಜನ್ಯ ಅಂದ್ರೆ ಇಂದ್ರ ಅಂತ ಎಲ್ಲರನ್ನೂ ತಕೋಬಹುದು ಎಲ್ಲರನ್ನು. ಬಿಕಾಸ್ ಈ ಮಳೆಗೆ ಬೆಳೆಗೆ ಬೇಕಾದ ಮಳೆಯನ್ನ ಉಂಟು ಮಾಡುವರು. ಸೊ ಇವರ ಮೂಲಕವಾಗಿ ಸಸ್ಯಗಳು ಬೆಳೆಯುತ್ತ ಅಂತ. ಅದು ಹೇಗೆ ಬರುತ್ತೆ, ಮಳೆ ಹೇಗೆ ಬರುತ್ತೆ ಅಂದ್ರೆ ಅಲ್ಲಿ ಬರುವಂತ ಶಬ್ದ ಯಜ್ಞದಿಂದ. ಯಜ್ಞ ಅಂದ್ರೆ ಏನು ಅಂತ ಬರ್ತಾ, ಏ ಯಜ್ಞ ಈ ಕಾಲದಲ್ಲಿ ಯಾರು ಯಜ್ಞ ಮಾಡ್ತಾ ಇಲ್ಲ ರೀ, ಅಮೆರಿಕಾಲಿ ಯಾರು ಯಜ್ಞ ಮಾಡ್ತಾರೆ ಅಂದ್ರೆ ಅದರ್ ಕಂಟ್ರೀಸ್ ಯಾರು ಯಜ್ಞ ಮಾಡ್ತಾರೆ, ಎಲ್ಲ ಮಳೆ ಬರದೇ ಇದೆಯ ಬೆಳೆ ಇಲ್ಲದೆ ಇರುತ್ತೆ ಅಂತ ಅಲ್ಲಿ ಹೇಳೋದು. ಯಜ್ಞ ಅಂದ್ರೆ ಎಲ್ಲ ಕರ್ಮಗಳು ಅಂತ ತಕೋಬೇಕು ಅಂತ ಹೇಳಿ, ಯಜ್ಞಾದ್ ಭವತಿ ಪರ್ಜನ್ಯ. ಯಜ್ಞ ಹೇಗೆ ಬರತ್ತಂದ್ರೆ ಕರ್ಮ ಸಮುದ್ಭವ ಅಂತ ಹೇಳ್ತಾರೆ, ಕರ್ಮ ಸಮುದ್ಭವ ಅಂತ ಅದನ್ನ ಇಲ್ಲಿ ತಗೊಂಡಿರುವಂಥದ್ದು. ಕರ್ಮ ಸಮುದ್ಭವ ಅಂತ ಹೇಳುವಾಗ ಅಲ್ಲಿ ಆಚಾರ್ಯರು ಏನ್ ಅರ್ಥ ಮಾಡ್ತಾರಂದ್ರೆ, ಸಮುದ್ಭವ ಅಂಬೋ ಶಬ್ದ ಗೀತೆಯನ್ನು ಓದೋ ರೀತಿ ಹೇಗೆ, ಇಲ್ಲಿ ಹರಿತಾಂಸರನ್ನು ಅದೇ ಹಾಗೆ ಓದ್ತೀವಿ ನಾವು. ಸಮುದ್ಭವ ಅಂಬೋದು ಭವ ಅಂಬೋ ಶಬ್ದವನ್ನ ತಕೊಳ್ಳೋದು, ಭವ ಅಂಬೋದು ಆಗತ್ತೆ ಅಂಬೋದಾಗತ್ತೆ. ಆಮೇಲೆ ಉದ್ಭವ ಅಂದ್ರೆ ಏನು, ಉದ್ಭವ ಅಂದ್ರೆ ಏನು, ಆಗತ್ತಾ ಇದೆ, ಹೇಗೆ ಆಗತ್ತಾ, ಹೇಗೆ ಈ ಕರ್ಮಗಳು ನಡೆಯುತ್ತಾ ಇದೆ ಅಂಬೋ ಆ ಒಂದು ಅರಿವು. ಅರಿವು ಅಂದ್ರೆ ಏನು, ನಮ್ಮಲ್ಲಿ ಅರಿವು ಮೂಡಬೇಕು ಅಂತ. ಏನ್ ಅರಿವು, ಹೇಗೆ ಈ ಕರ್ಮ ಆಗ್ತಾ ಇದೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ಕರ್ಮ ಹೇಗೆ, ಕರ್ಮ ಜಡ, ನಾವು ಮಾತಾಡೋದು ನೋಡೋದು ಅದೇ ಹೇಳ್ತಾರೆ. ಬನ್ನಂಜಾಚಾರ್ಯ ಹೇಳುವಾಗ ಒಂದು ಕಡೆ ಹೇಳ್ತಾರೆ ಅವರು, ಈ ನಾಲಿಗೆ ಎಷ್ಟಿದೆ, ಈ ಚರ್ಮದ ಒಂದು ತೊಗಲು, ಒಂದು ಜಸ್ಟ್ ಮಾಂಸದ ಮುದ್ದೆ ಅದು ನಾಲಿಗೆ. ಈ ನಾಲಿಗೆಯಿಂದ ಏನು ಮಾತುಗಳೆಲ್ಲ ಬರುತ್ತಲ್ಲ, ಅರ್ಥಪೂರ್ಣವಾದ ಮಾತುಗಳು ಬರುತ್ತೆ. ಅದು ಮಾತ್ರ ಅಲ್ಲ, ಹಾಡು ಹೇಳ್ತಾರಲ್ಲ, ಹೇಗೆ ಬಂತು ಅವ್ರಿಗೆ ಹಾಡು, ಈ ಚರ್ಮದ ಒಂದು ತುಂಡು ಅದರಿಂದ ಹಾಡುಗಳು ಹೇಗೆ ಬರುತ್ತೆ, ಯಾರು ನುಡಿಸ್ತಾ ಇದ್ದಾನೆ ಇದು, ಯಾರು ಇದನ್ನ ಹೊಳಿಸ್ತಾ ಇದ್ದಾನೆ, ಜಡ ಹೇಗಿದಾಗ್ತಾ ಇದೆ, ಯಾರು ಮಾಡ್ತಾ ಇದ್ದ. ಸೊ ಈ ನಾನಲ್ಲ ದೊಡ್ಡ ಶಕ್ತಿ ಒಂದು ಮಾಡಿಸ್ತಾ ಇದೆ ಅಂಬೋದು ಬರೋದು ಉದ್ಭವ ಅಂತ ಕರೀತಾರೆ. ಮೂಡಿ ಬರಬೇಕು ಅಂತ ಹೇಳ್ತಾರಲ್ಲ, ಉದ್ಭವ ಇದು ನನ್ನಿಂದ, ಈ ನಾಲಿಗೆಯಿಂದ ದೇವರ ನಾಮ ಹೇಗೆ ಬರುತ್ತೆ, ಹಾಡು ಹೇಗೆ ಬರುತ್ತೆ, ಯಾವ ಪ್ರಾಣಿಗೇನು ಬಂದಿಲ್ಲ, ಮನುಷ್ಯನಿಗೆ ಮಾತ್ರ ಈ ಮಾತು ಅಂಬೋದು ಬರುತ್ತೆ. ಮಾತನ್ನ ಎಲ್ಲಿ ಇಟ್ಟಿದ್ದಾನೆ ದೇವರು, ಈ ಒಂದು ನಾಲಿಗೆಯಲ್ಲಿ ಮಾತನ್ನೆಲ್ಲ ಇಟ್ಟಿದ್ದಾನ ಅವನು. ಒಳಗಿಂದ ಗಾಳಿ ಬರುತ್ತೆ, ಹೇಗೆ ಮಾತಾಡ್ಲಿಕ್ಕೆ ಬರುತ್ತಲ್ಲ, ಕಮ್ಯುನಿಕೇಟ್ ಮಾಡಕ್ಕೆ ಬರುತ್ತೆ. ಆಮೇಲೆ ಅದೇ ಹಾಡು ಮಂತ್ರ, ವೇದ ಮಂತ್ರಗಳು, ಅದಕ್ಕೆ ವ್ಯಾನಶಕ್ತಿ ಬೇಕು ಅಂತ. ಮಂತ್ರಗಳು ವೇದ ಮಂತ್ರಗಳು ನಮಗೆ ಹೇಗಿರತ್ತೆ ಅಂತಲೂ ಗೊತ್ತಿಲ್ಲ. ಈ ಕಾಲದಲ್ಲಿ ಯಾರು ಜೋರಾಗಿ ಹೇಳ್ತಾರೋ ಅವ್ರು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳ್ತೀವಿ. ಯಾಕೆ ಅದು ಚೆನ್ನಾಗಿ ಹೇಳ್ತಾರ್ರಿ ಅವ್ರ ಮಂತ್ರ ಗಣೀರ್ ಅಂತ, ಎಷ್ಟು ಚಂದ ನಮ್ಗೆ ಅದು ಹೇಗಿರಬೇಕು ಅಂತಲೂ ಗೊತ್ತಿಲ್ಲ. ಶಬ್ದ ಜೋರಾಗಿ ಬಂದ್ರೆ ಅದು ಚೆಂದಾಗಿರತ್ತೆ ಅಂತ ಈಗ ನಮಗೆ ಗೊತ್ತಿಲ್ಲ. ಏನೋ ಕೇಳಲಿಕ್ಕೆ ಸೊಂಪಾಗಿರತ್ತೆ ಆಗುತ್ತೆ. ಹಾಡು ಹಾಡು ಗೊತ್ತಿದ್ದವರಿಗೆ ಅದು ಎಷ್ಟೆಷ್ಟೆಷ್ಟು ಈ ಚಿಕ್ಕ ನಾಲಿಗೆಯಲ್ಲಿ ಒಂದು 3 ಇಂಚಸ್ ನಾಲಿಗೆಯಲ್ಲಿ ಎಷ್ಟೆಷ್ಟೆಷ್ಟೆಷ್ಟು ಬರುತ್ತೆ. ಇದನ್ನು ಮಾಡಿಸಿದವನು ಯಾರು ಅಂಬೋದು ನಾವಲ್ಲ ಅಂಬೋದು ಚೆಂದಾಗಿ ಗೊತ್ತಾಗುತ್ತೆ. ಸೊ ಅದು ಉದ್ಭವ ಅಂತ. ಸಮುದ್ಭವ ಕರ್ಮ ಸಮ, ಇದು ನಾಲಿಗೆಗೆ ಈಸರ್ ಅರ್ಥ ಆಗತ್ತೆ ಅಂಬೋದಕ್ಕೆ ನಾಲಿಗೆ ತಗೊಂಡೆ. ಯಾವ ಇಂದ್ರಿಯ ಬೇಕಾದ್ರೆ ಹೇಳಿ, ಯಾವ ಇಂದ್ರಿಯ ಕಿವಿಯಲ್ಲಿ ಶಬ್ದ ಬೀಳುತ್ತೆ ಅದು ಏನೋ ಒಂದು ಬರುತ್ತೆ. ಅದು ಬಂದ್ರೆ ಟಕ್ಕಂತ ಅವ್ರು ಹೇಳಿದ ಕಮಲ ಬಂದಳು ಅಂತ, ಕಮಲ ಟಕ್ಕಂತ ಹೌ ಇಟ್ ಹ್ಯಾಪನ್ಸ್ ಅಂತ ಯೋಚನೆ ಮಾಡಿದ್ರೆ ಒಂದು ದೇವರ ಶಕ್ತಿ ಇದು ಇದೆ, ಏನೋ ಒಂದು ಅಮಾನುಷ ಶಕ್ತಿ, ಏನೋ ಒಂದು ಇಟ್ಸ್ ಸಮಥಿಂಗ್ ಬಿಯಾಂಡ್ ಮೀ. ಅದೇ ಬಿಯಾಂಡ್ ಮೀ ಇರುವನ ನಿಮ್ಮಲ್ಲೇನೋ ಕೂತು, ಅದು ನಾನು ವಿಮಲ ಅಂತ ನಿಮಗೇನು ವಿಮಲ ಆಗುತ್ತೆ, ನಾನು ಹರಿ ಅಂತ ನಿಮಗೇನು ಹರಿ ಅಂತ ಇವ ಬಿಂಬ ರೂಪ ಇಷ್ಟೆಲ್ಲ ಅರ್ಥ ಆಗುತ್ತೆ. ವಿ ಆರ್ ಏಬಲ್ ಟು ಕಮ್ಯುನಿಕೇಟ್ ನಾಟ್ ಓನ್ಲಿ ಅಸ್, ಎಲ್ಲ ಹರಿಕ್ತಾಂಸಾರ ಓದೋರ್ಗೆಲ್ಲ ಹರಿ ಅಂದ್ರೆ ಗೊತ್ತು. ಹೌ ಈಸ್ ಇಟ್? ಸೊ ಅದಕ್ಕೆ ಉದ್ಭವ ಅಂತ ಹೇಳೋದು. ಅದ್ರ ಜೊತೆಯಲ್ಲಿ ಇಲ್ಲಿ ಕರ್ಮ ಸಮುದ್ಭವ ಅಂತ ಸಮ್ಮಂಬೋದು, ಸಮ್ಮಂಬ ಉಪಸರ್ಗ ಸೇರಿದಾಗ ಸಂಬಂಧ ಸಮೀಚೀನ ಅಂತ ಅಂದ್ರೆ ಏನು ಅಂದ್ರೆ ಹಿರಿದಾಗಿ ಅಂದ್ರೆ ದೊಡ್ಡದಾಗಿ ಚಂದಾಗಿ ಅಂದ್ರೆ ಇಲ್ಲಿ ಏನು ಸಮುದ್ಭವಕ್ಕೆ ಅರ್ಥ ಏನು ಅಂದ್ರೆ ಆ ಬರೋದು ಮಾತ್ರ ಅಲ್ಲ, ಬಾಯಿಂದ ಮಾತು ಬರೋದು ಮಾತ್ರ ಅಲ್ಲ, ನನ್ನದು ಏನು ಇಲ್ಲ, ಇದು ದೇವರು ನುಡಿಸಿದ ಅಂದ್ರೆ ದೇವರು ನುಡಿಸಿದ ಅಂತ ಇಲ್ಲಿ ಏನು ಕಾಂಟೆಕ್ಸ್ಟ್, ಇದು ನನ್ನಲ್ಲಿ ಬರಬೇಕು ಅಂದ್ರೆ ಏನು ಈ ಶ್ವಾಸ, ಈ ಚೈತನ್ಯ ಶಕ್ತಿ ನಾಲಿಗೆಯಲ್ಲಿನೂ ಚೈತನ್ಯ ಶಕ್ತಿ ಇರಬೇಕು, ಅದನ್ನ ಇದ್ರೆ ಅದನ್ನ ಅಭಿವ್ಯಕ್ತಿ ನನಗೇನೋ ನಾಲಿಗೆ ಇದೆ, ಶುಭ ಅವ್ರು ಹಾಡು ಹೇಳ್ತಾರೆ ಅವ್ರಿಗೇನೋ ಇದೆ ಅವ್ರಿಗೆ ಹಾಗೆ ಹೇಳ್ತಾರೆ ನಾನು ಹಾಗೆ ಹೇಳ್ತೀನಿ, ಒಂದು ವೈವಿಧ್ಯ ಎಂಬುದು ಇದ್ದೇ ಇದಲ್ಲ, ಅದನ್ನ ಅಭಿವ್ಯಕ್ತಗೊಳಿಸ್ತಾನ ಅಲ್ಲಿ ನಿಂತು ಅಲ್ಲಿ ಅಭಿವ್ಯಕ್ತಗೊಳಿಸ್ತಾನ. ಸೊ ಅವನ ನೆನಪು, ಆ ದೇವರ ನೆನಪು ಬರೋದು ಉದ್ಭವ ಆದ್ರೆ ಆ ದೇವರ ನೆನಪು ಉಳಿಯೋದು ಸ್ಥಿರವಾಗಿ ಗಾಢವಾಗಿ ನಮ್ಮಲ್ಲಿ ಇರಬೇಕು. ಅದನ್ನು ಸಮ್ಯಕ್ ಚಂದಾಗಿ ದೇವರ ನೆನಪು ಬರೋದು ಸಮುದ್ಭವ ಅಂತ. ಅದಕ್ಕೆ ಹೇಳ್ತಾರೆ ಕರ್ಮ ಸಮುದ್ವ ಈ ಕರ್. ಅದಕ್ಕೆ ಯಜ್ಞ ಶಬ್ದ ಯಾಕೆ ಬಳಸ, ಯಜ್ಞ ಹೇಗೆ ಆಗತ್ತೆ ಅಂದರೆ ಕರ್ಮದಿಂದ ಆಗತ್ತೆ, ಕರ್ಮಗಳಿಂದ ಆಗತ್ತೆ. ಏನು ಯಜ್ಞ ಮಾಡಬೇಕು, ಒಂದು ಒಂದು ಹೋಮ ನಡೆಯೋ ಸ್ಥಾನ ಮಠಕ್ಕೆ ಹೋಗು, ಹೋಮ ಮಾಡಿದೆ ಅದು ಹಾಕು ಇದು ಹಾಕು ಮಂತ್ರ ಹೇಳು ಯಜ್ಞ ಮಾಡಿದ್ದೀವಿ. ಸೊ ಈ ಕರ್ಮಗಳು ಅದನ್ನ ಹೇಳ್ತಾ ಇದ್ದ, ಕರ್ಮಗಳಿಂದ ಆಯಿತು ಅಂತ ಹೇಳ್ತಾ ಇಲ್ಲ, ಕರ್ಮ ಸಮುದ್ಭವ. ಈ ಕರ್ಮ ಸಮುದ್ಭವ ಅಂಬೋದು ಎಲ್ಲಾ ಕಡೆನೂ ಇಟ್ಟುಕೊಳ್ಳಿ ನೀವು, ಎಲ್ಲವೂ ಕರ್ಮ ತಾನೆ. ಎಲ್ಲಾ ಕರ್ಮದಿಂದಲೂ ಸಮ್ಯಕ್ ಉದ್ಭವ ಆದಾಗ ಆವಾಗ ಅದು ಏನಾಗತ್ತೆ, ಅದನ್ನೇ ಯಜ್ಞ ಅಂತ ಹೇಳೋದು. ಯಜ್ಞ ಅಂದ್ರೆ ಏನು, ಯಜ ದೇವ ಪೂಜಾ, ಯಜ ಅಂಬೋದಕ್ಕೆ ದೇವರ ಪೂಜೆ. ಸೊ ಈ ದೇವರ ಪೂಜೆ, ದೇವರ ಆರಾಧನೆ ಮಾಡುತ್ತಾ ಇದ್ದೀವಿ ಅಂಬುವ ನೆನಪು ಮಾತ್ರ ಅಲ್ಲ, ದೇವರ ಈ ಮಾಡುತ್ತಾ ಇದ್ದೀನಿ, ಮಾಡಿದ್ದೇ ಮಾಡುತ್ತಾ ಇದ್ದೀನಿ ಅಂಬುವಾಗ ನಮ್ಮಲ್ಲಿ ಒಂದು ಭಾವನೆ ಬರುತ್ತಲ್ಲ, ಈ ಭಾವನೆಯಿಂದ ನಮಗೆ ಬರುವಂತ ಈ ಭಾವನೆ ಅಂಬೋದಿದೆಲ್ಲ, ಇದನ್ನಿಂದ ನಮ್ಗೆ ಪುಣ್ಯ ಪಾಪ ಬರೋದು ಪುಣ್ಯ ಬರೋದಿಲ್ಲ. ಈ ಈ ಭಾವದಿಂದ ನಾವು ಮಾಡೋ ಯಜ್ಞ ಅಂದ್ರೆ ದೇವರ ಪೂಜೆ ಆರ್ ಹರಿಕಾಂಸಾರ ಏನು ಬೇಕಾದ್ರೆ ತಗೊಳ್ಳಿ, ಮಾಡೋವಾಗ ಆ ಒಂದು ಮಾಡಿದ ಕ್ರಿಯೆಯಿಂದ ಪುಣ್ಯ ಬರೋದಿಲ್ಲ, ಮಾಡಿದ ಕ್ರಿಯೆಯಿಂದ ಏನು ಬರ್ತಾ ಇದೆ ನಮಗೆ, ನಾನು ಮಾಡ್ತಾ ಇದ್ದೀನಿ ಅಂಬೋದೇ ಬರುತ್ತೆ, ದೇವರದ್ದು ಬರುತ್ತಾ ಇಲ್ಲ. ಸೊ ಏನು ಬರುತ್ತೆ ಅಂದರೆ ನಾವು ಮಾಡುವ ಕ್ರಿಯೆಗಳಿಂದ ಅಹಂಕಾರ, ಅಹಂಕಾರ ಅಂದರೆ ನಾನು ಅಂತ ಬರ್ತ ನಾನೇ ಅಂತ ಬರುತ್ತೆ, ಇದು ಎಲ್ಲರಿಗೆ ಗೊತ್ತು. ಸೊ ಇದು ಬರೋ ಮೂಲಕವಾಗಿ ಇದು ಪಾಪನೆ ಬಂದ್ಬಿಡುತ್ತೆ ಅಲ್ವಾ, ಅಹಂಕಾರದಿಂದ ಇನ್ನೂ ಸಂಸಾರದ ಬಂಧನೆ. ಸೊ ಇಲ್ಲಿ ಏನಾಗಬೇಕು ಅಂದ್ರೆ ಇದು ಬರೋವಾಗ ನಾವು ಕೆಲಸ ಮಾಡೋವಾಗ ಮಾತಾಡೋವಾಗ ಕೇಳೋವಾಗ ಈ ಅಹಂಕಾರ ಮೈನಸ್ ಆಗಬೇಕು, ಅಹಂಕಾರ ಮೈನಸ್ ಯಾಗಿ ಆಗತ್ತೆ ಸಮುದ್ಭವ. ಈ ಕರ್ಮ ಮಾಡೋವಾಗ ದೇವರಲ್ಲಿ ಮನಸ್ಸು ಅಂತ ಹೇಳ್ತೀವಲ್ಲ, ಏನು ದೇವರಲ್ಲಿ ಮನಸ್ಸು, ದೇವರಲ್ಲಿ ಮನಸ್ಸಿಡಬೇಕು ಅಂತ ದೇವರನ್ನು ತಿಳಿಯಬೇಕು. ಅದಕ್ಕೆ ಅಲ್ಲಿ ಹೇಳೋದು ಏನು ಅಂದರೆ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ, ಅಲ್ಲಿನೂ ಬ್ರಹ್ಮನಿಂದ ಈ ಕರ್ಮಗಳು ಹೇಗೆ ಆಗ್ತಾ ಇದೆ, ನಾಲಿಗೆಯಿಂದ ಮಾತು ಹೇಗೆ ಬರ್ತಾ ಇದೆ, ನಾಲಿಗೆ ಇನ್ನೊಬ್ಬರ ನಾಲಿಗೆಯಿಂದ ಅಷ್ಟು ಸುಂದರವಾಗಿ ಹಾಡು ಬರುತ್ತೆ, ಇನ್ನೊಬ್ಬರ ನಾಲಿಗೆಯಿಂದ ಇನ್ನೂ ಏನೋ ಚೆಂದಾಗಿ ಅವರು ಒಂಥರ ಇದೆಲ್ಲ ಹೇಳಲಿಕ್ಕೆ ಗಡಗಡ ಗಡಗಡ ಹೇಳ್ತಾರೋ ಇಲ್ಲ ಚೆಂದಾಗಿ ಸಾಮಗಾನ ಹೇಳ್ತಾರೋ ಬರುತ್ತಲ್ಲ, ಅದು ಯಾಕೆ? ಬ್ರಹ್ಮ, ಬ್ರಹ್ಮೋದ್ಭವ, ಬ್ರಹ್ಮನಿಂದ ಬಂದದ್ದು. ಸೊ ಕರ್ಮಗಳನ್ನು ಮಾಡಿಸುವವನು ಭಗವಂತ, ದೆನ್ ಮೈ ರೋಲ್ ಏನು, ನಾನೇನು ಮಾಡ್ತಾ ಇಲ್ಲ ಅಂತ ತಿಳ್ಕೊಬೋದು ಬೇಕಾ? ಇಲ್ಲ, ನಾನು ಉಪಕರಣ, ನನ್ನನ್ನು ಬಳಸಿ ಮಾಡ್ತಾ ಇದ್ದಾನೆ. ಜೀವಕ್ಕೆ ಅಸ್ವತಂತ್ರವಾದ ಕ್ರಿಯೆ ಎಂಬುದಿದೆ, ಈ ಸ್ಟೂಲನ್ನು ಬಳಸುವಂತೆ ನನ್ನನ್ನು ಬಳಸಿದ್ದಾನೆ. ಓನ್ಲಿ ಡಿಫರೆನ್ಸ್ ಬಿಟ್ವೀನ್ ಜಡ ಆ್ಯಂಡ್ ಚೇತನ ಏನು ಅಂದರೆ, ಜಡ ಗೊಂಬೆ ಇದೆ, ಆ ಜಡ ಗೊಂಬೆ ಬೊಂಬಲಾಟ ಇದು ಪಪ್ಪೆಟ್ ಶೋ ಹೇಳ್ತಾರೆ, ಅದಾರವಾಗ ತಾನು ಕುಣಿತಾ ಇದ್ದೀನಿ ಅಂತ ಅದಕ್ಕೆ ಗೊತ್ತಿಲ್ಲ. ಅದಕ್ಕೆ ನಮಗೆ ನಾವು ಕುಣಿತಾ ಇದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗತ್ತಲ್ಲ, ನಾನು ಮಾತಾಡ್ತಾ ಇದ್ದೀನಿ ಅಂಬೋದು ಬರುತ್ತೆ. ನಾನು ಮಾತಾಡ್ತೀನಿ ಅಂದರೆ ನನ್ನಲ್ಲಿ ಕೂತು ನನ್ನನ್ನು ಬಳಸಿ, ನನ್ನನ್ನು ಒಂದು ಟೂಲ್ ಥರ ಬಳಸಿ ಮಾತನಾಡಿಸ್ತಾ ಇದ್ದಾನೆ ಯಾರು? ಮುಖ್ಯ ಪ್ರಾಣನಲ್ಲಿ ಇರುವಂಥ ಭಗವಂತ. ಇದು ಬರೋದೇ, ಇದನ್ನೇ ಹೇಳ್ತಾರೆ ಬ್ರಹ್ಮೋದ್ಭವಂ ವಿದ್ಧಿ, ವಿದ್ಧಿ ಬ್ರಹ್ಮ, ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮ ಅಕ್ಷರ ಸಮುದ್ಭವಂ ಅಂತ. ಅದನ್ನು ತಿಳಿ, ದಟ್ ಈಸ್ ದ ಡಿಫರೆನ್ಸ್. ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಈ ಒಂದು ಜ್ಞಾನ ಬೇಕು. ನಾನು ಮಾಡ್ತಾ ಇದ್ದೀನಿ ಅಂದರೆ, ಇದು ಎಲ್ಲರಿಗೆ ನಿಮ್ಗೆ ನಾವು ಹೇಳ್ತಾನೆ ಬರ್ತೀವಿ, ನನ್ನಲ್ಲಿ ಕೂತು ಐ ಆಮ್ ಜಸ್ಟ್ ಅ ಉಪಕರಣ, ಐ ಆಮ್ ಜಸ್ಟ್ ಅ ಟೂಲ್. ದೇವರು ಮುಖ್ಯ ಪ್ರಾಣರನ್ನು ಇಟ್ಟು ಬಳಸ್ತಾನೆ. ಮುಖ್ಯ ಪ್ರಾಣ ಇಸ್ ಅಗೇನ್ ಅ ಟೂಲ್ ಇನ್ ಭಗವಂತನ ಕ್ರಿಯೆಗಳಲ್ಲಿ. ಸೊ ಹೀಗೆ ನಮಗೆ ಬರಬೇಕು ಅಂತ ಇಲ್ಲಿ ಹೇಳ್ತಾರೆ. ಸೊ ಹೀಗೆ ಬಂದಾಗ ಬ್ರಹ್ಮ ಅಕ್ಷರ ಸಮುದ್ಭವಂ ತಸ್ಮಾ ಸರ್ವಗತಂ ಬ್ರಹ್ಮ, ಸರ್ವಗತಂ ಬ್ರಹ್ಮ. ದೇವರು ಎಲ್ಲ ಕಡೆನೂ ಇದ್ದಾರೆ, ಏನು ಯಜ್ಞದಲ್ಲಿ ಮಾತ್ರನೇ ದೇವರಿದ್ದಾನೆ, ಎಲ್ಲ ಯಜ್ಞ ಅಂತ ದೇವರ ಪೂಜೆಯಲ್ಲಿ ಮಾತ್ರ ಇದ್ದಾನೆ, ಎಲ್ಲದಲ್ಲಿನೂ ಇರುವಂತ ಬ್ರಹ್ಮ ಅಂದ್ರ ಭಗವಂತ ನಿತ್ಯಂ ಯಾವಾಗಲೂ ಯಜ್ಞ ಪ್ರತಿಷ್ಠೆ. ಏನರ್ಥ ಇದು? ಎಲ್ಲ ಕಡೆನೂ ಇರುವಂತ ಭಗವಂತ ಯಜ್ಞ ಅಂತ ಇಲ್ಲಿ ಪೂಜೆ ಅಂತ ತಗೊಂಡಿದ್ದೀವಿ. ಹರಿಕಥಾಂಸಾರ ಈ ಕ್ಲಾಸ್, ಇದು ಒಂದು ಯಜ್ಞನೇ, ಇದು ಯಜ್ಞ. ಈ ಯಜ್ಞದಲ್ಲಿನೇ ಇದ್ದಾನೆ, ಎಲ್ಲ ಕಡೆನೂ ದೇವರು ಇದ್ದಾನೆ, ನಮ್ಮ ಹರಿಕಥಾಂಸಾರ ಈ ಕ್ಲಾಸ್ಲಿನೂ ಅವನೇ ಇದ್ದಾನೆ, ನನ್ನಲ್ಲಿನೂ ಅವನೇ ಇದ್ದಾನೆ, ನಿಮ್ಮಲ್ಲಿ ಇದೇನು ವಿಶೇಷ ಅಂದರೆ ಆಗಲ್ಲ. ದೇವರ ಪೂಜೆ, ದೇವರ ಆರಾಧನೆ ಅಂತ ನಾವು ಮಾಡೋವಾಗ ಈ ಯಜ್ಞದಲ್ಲಿ ಅಭಿವ್ಯಕ್ತನಾಗುತ್ತಾನೆ, ಹುಟ್ಟು ಬರ್ತಾನೆ ಅಂತ ಹೇಳ್ತೀವಿ. ಎಲ್ಲ ಕಡೆನೂ ಇದ್ರೂ ನಾವು ಹೇಳ್ತೀವಲ್ಲ ಒಂದು ಸಾಳಿಗ ವಿಶೇಷ ಸನ್ನಿಧಾನ, ಅದು ವಿಶೇಷ ಸನ್ನಿಧಾನ ಸಾಳಿಗ್ರಾಮ ಇದ್ದಾನೆ, ಆ ಸಾಳಿಗ್ರಾಮ ಇಟ್ಟು ಎಲ್ಲೋ ಮನಸ್ಸಿಟ್ಟು ಆ ದೇವ್ರನ್ನ ಹೀಗೆ ಮಾಡಿದ್ರೆ ಏನು, ಅವನಿದ್ದಾನೆ. ಅವನ ಅಭಿವ್ಯಕ್ತ ಅಂದರೆ ಒಲಿಯಬೇಕು ಅಂತೀವಲ್ಲ, ಒಲಿಯುವ ರೂಪ, ಪ್ರಸನ್ನನಾಗಿ ನಮಗೆ ಅನುಗ್ರಹ ಮಾಡುವ ರೂಪ. ಸೊ ಇಲ್ಲಿ ಹೇಳೋದೇನು ಅಂದರೆ ಅಭಿವ್ಯಕ್ತಿ ಆಗ್ತಾನೆ. ದೇವರ ಪೂಜೆ ಅಂತ ಮಾಡಿದರೆ ಇಲ್ಲಿ ಅಭಿವ್ಯಕ್ತಿ ಆಗ್ತಾನೆ. ಸೊ ಹೀಗೆ ಇದಕ್ಕೆ ಎಲ್ಲದಕ್ಕೇನು ಏನು ಕಾರಣ ಇಷ್ಟು ಮನಸ್ಸಲ್ಲಿ ನಮಗೆ ಮೂಡಿ ಬರಬೇಕಂದ್ರೆ, ಚೆನ್ನಾಗಿ ಬರಬೇಕಂದ್ರೆ ಅಲ್ಲಿ ಮುಖ್ಯ ಪ್ರಾಣ, ಅದಕ್ಕೆ ಅನಿಲ ಎಂಬ ಶಬ್ದವನ್ನು ನೋಡಿದ್ದೀವಿ, ಅವನು ಏನು ಮಾಡುತ್ತಾ ಇದ್ದಾನೆ ಅಂದರೆ ಅವನಲ್ಲಿ ನಿಂತು ಪ್ರಾಣ ಶಕ್ತಿಯನ್ನು ಕೊಡ್ತಾ ಇದ್ದಾನಂತನೂ ನೋಡಿದ್ದೀವಿ. ಶ್ವಾಸ ಅವನೇ ತಾನೆ, ಶ್ವಾಸ ಕೊಟ್ಟು ಶ್ವಾಸ ಆ ಪ್ರಾಣ ಶಕ್ತಿ ಇದಲ್ಲ, ಆ ಪ್ರಾಣ ಶಕ್ತಿ ಎಲ್ಲ ಕಡೆನೂ ಹೋಗಬೇಕು ನಮ್ಮ ಚಿತ್ತದಲ್ಲಿ. ಇದು ನಿನ್ನೆ ಕೇಳಿದ್ದೀವಿ ಪ್ರವಚನ, ಇವತ್ತು ಮರೆತೋಯ್ತು, ನೆನಪು ಮಾಡಬೇಕು. ಅಲ್ಲಿ ಒಂದು ಪ್ರಕಾಶ ಹಾಕಬೇಕು, ಅಲ್ಲಿ ಅದು ಚೈತನ್ಯ, ಅದು ದಟ್ ಒನ್ ವಾಟ್ ಎವರ್ ವಿ ಹರ್ಡ್ ಹ್ಯಾಸ್ ಟು ಬಿ ರಿಜಿಸ್ಟರ್ಡ್, ಅದು ಜಡವೇ. ಅಲ್ಲಿ ಹೋಗಿ ಅದನ್ನು ಕೆಳಕ್ಕಿ ಅದನ್ನು ನಮಗೆ ನೆನಪಿಗೆ ತರಬೇಕು, ತಂದ ನೆನಪು ಉಳಿಯುವಂತೆ ಮಾಡಬೇಕು. ಇದನ್ನು ಮಾಡೋದು ಪ್ರೇರಣ ಶ್ವಾಸದಲ್ಲಿ, ಅವನು ಪ್ರೇರಣೆ. ಶ್ವಾಸ ಅಂತ ಹೇಳುವಾಗಲೇ ಚಟುವಟಿಕೆ ಅಂತಲೇ ಅರ್ಥ ಅಲ್ಲ, ಚಲನೆ ಚಟುವಟಿಕೆ ಅಂತಲೇ ಅರ್ಥ. ಈ ಚಲನೆ ಚಟುವಟಿಕೆ ಅದಾಗಬೇಕು. ಏನು ಚಲನೆ ಅಲ್ಲಿ ಸ್ಟೋರ್ಲಿ ಹೋಗಿ ಅದು ಮೆಮರಿಯಲ್ಲಿ ಹೋಗಿ ಕೂದಿದಾಗ ಬಿದ್ದಿದ್ರೆ ಏನು ಲಾಭ? ನಾವೇನೋ ಒಂದು ಪುಸ್ತಕ ತರ್ತೀವಿ, ಪುಸ್ತಕ ತಂತ ಬುಕ್ ಕೇಸ್ಲಿ ಇಟ್ಟುಬಿಡ್ತೀವಿ, ಏನು ಬರೀ ಐ ಆಲ್ಸೋ ಬಾಟ್ ಇಟ್, ಐ ಹ್ಯಾವ್ ಇಟ್, ಎಲ್ಲಿ ಇದೆ ಬುಕ್ ಕೇಸ್ಲಿ ಇದೆ, ನನಗೆ ನೆನಪಲ್ಲಿ ಬಂತು, ಬಂದಿಲ್ಲ. ಹಾಗೆ ನಮ್ಮ ಮೆಮರಿ ಕೋಶದಲ್ಲಿ ಚಿತ್ತದಲ್ಲಿ ಮನಸ್ಸು ಬುದ್ಧಿ ಅಹಂಕಾರ ಬುದ್ಧಿ ಆದಮೇಲೆ ಚಿತ್ತದಲ್ಲಿ ಸುಮ್ಮನೆ ಕೂತಿರೋದಿಲ್ಲ, ಚಿತ್ತದಿಂದ ಅದು ಬರಬೇಕು, ನಮಗೆ ಪ್ರಯೋಜಕ ಆಗಬೇಕು, ಅದನ್ನ ತಂದು ಕೊಡುತ್ತಾನೆ ಈ ಮುಖ್ಯ ಪ್ರಾಣ. ಇದು ಎಲ್ಲವನ್ನು ದೇವರ ಚಿಂತನೆ ಅವನು ದೋಷ ಇದು ಇತ್ಯಾದಿಗಳನ್ನ ಬರೀ ಮೆಮರಿ ಮಾತ್ರ ಇಲ್ಲ, ಅದು ಜೊತೆಯಲ್ಲಿ ಆ ಅನುಭವ ಆವಾಗ ದೇವರು ಅಭಿವ್ಯಕ್ತನಾಗ್ತಾನೆ. ಅಭಿವ್ಯಕ್ತನಾದ್ರೆ ನಮಗೆ ಅನದರ್ ಬ್ಲಾಕ್, ನಮ್ಮ ನಮ್ಮ ಸಾಧನೆಯಲ್ಲಿ ಇನ್ನೊಂದು ಬ್ಲಾಕ್ ಇಸ್ ರಿಮೂವ್ಡ್. ಒಂದೊಂದು ಬ್ಲಾಕ್ ಆಗ ತೆಗಿತಾ ಅಡ್ಡ ಇರುವಂತ ಎಲ್ಲವನ್ನು ತೆಗೆದು ತೆಗೆದು ಏನು ಮಾಡ್ತಾನೆ, ಮುಕುಂದನಾಜ್ಞದಿ, ಅವನಿಗೆ ಮುಕುಂದ ಆಜ್ಞೆ ಕೊಟ್ಟಿದ್ದಾನೆ. ಮುಕುಂದ ಅಂದ್ರೆ ನೋಡಿದ್ದೀವಿ, ಮುಕುಂದ ಅಂದ್ರೆ ಮೋಕ್ಷ ಕೊಡುವನು. ಮೋಕ್ಷ ಹ್ಯಾಕ್ ಕೊಡ್ತಾನೆ? ಮುಕ್ಕುಂ ಅಂದ್ರೆ ಅದಕ್ಕೆ ಭಕ್ತಿ ಅಂತ ನೋಡಿದ್ದೀವಿ. ಇಲ್ಲಿ ಬರೋ ನಮ್ಗೆ ದೇವರಲ್ಲಿ ಭಕ್ತಿಯನ್ನ ಕೊಡುತ್ತಾನೆ ಅಂತ. ಭಕ್ತಿಯನ್ನು ಕೊಟ್ಟು ಏನು ಮಾಡ್ತಾನೆ? ಮುಕುಂದನೆ ಎಲ್ಲದಕ್ಕೆ ಆನ್ಸರ್. ಮುಕುಂದ ಏನು? ಮುಕುಂದ ಮು ಅಂದ್ರೆ ಆ ಒಂದು ಜ್ಞಾನವನ್ನ ಕೊಟ್ಟು, ಕುಂ ಅಂದ್ರೆ ಏನು? ಕುಂ ಅಂದ್ರೆ ಕುತ್ಸಿತವಾದ ಸಂಸಾರ ಆರ್ ಈ ಸಂಸಾರ ನಮಗೆ ಭಕ್ತಿಯನ್ನ ಕೊಟ್ಟು, ಯಾವ ಭಕ್ತಿ? ಜ್ಞಾನ. ಈ ಜ್ಞಾನ ಪೂರ್ಣ ಅವನ ಪ್ರಸಾದ ಸಿಕ್ಕತ್ತ, ಅವನ ಅಭಿವ್ಯಕ್ತನಾದ ಅಂದರೆ ನಮಗೆ ಆ ಒಂದು ದುರಿತಗಳನ್ನು, ನಮಗೆ ಏನೇನು ಬ್ಲಾಕ್ ಇದೆಯೋ ಅದನ್ನ, ಪಾಪಗಳನ್ನು, ಅಜ್ಞಾನ ಇತ್ಯಾದಿಯನ್ನ ತೆಗೆದು ನಮಗೆ ಒಂದು ದೇವರಲ್ಲಿ ನಿಜವಾದ ವ್ಯಾಪಾರ ಮಾಡದೆ ನಿಜವಾದ ಪ್ರೀತಿ ಭಕ್ತಿ ಅದಕ್ಕೆ ಬೇಕಾದ ಜ್ಞಾನವನ್ನು ಕೊಟ್ಟು ಏನು ಮಾಡ್ತಾನೆ? ಕುಂ ಅಂದರೆ ಮೂ ಆಯ್ತದ್ದು. ಕುಂ ಅಂದರೆ ಏನು ಅಂದರೆ ಸಂಸಾರ. ಸಂಸಾರ ಅಂದರೆ ಏನು? ಸಂಸಾರ ದುಃಖವೇ ತಾನೆ. ಸಂಸಾರದಲ್ಲಿ ನಮ್ಮ ನಿಮ್ಮಂತ ಇರೋರಿಗೆ ಬರೋದು ಏನೋ ಪ್ರಾಬ್ಲಮ್ಸ್, ಈ ಪ್ರಾಬ್ಲಮ್, ಈ ಒಂದು ನೋವು, ಆ ನೋವು, ಈ ನೋವು, ಏನೋ ಒಂದು 108 ಅದಾಯಿತು, ಇದಾಯಿತು, ಇದಿಲ್ಲ, ಅದಿಲ್ಲ, ಏನೋ ದುಃಖ, ಏನೋ ಎಲ್ಲ ಎಲ್ಲ ಎಲ್ಲವೂ ಸಂಸಾರದಲ್ಲಿ ಬರುವಂಥ ಕ್ಲೇಶ. ಇದನ್ನು ಏನು ಮಾಡ್ತಾನೆ? ಜತಿ. ಯಾವಾಗಲೂ ನೋಡಿದ್ದೀವಿ, ದ ಶಬ್ದದಿಂದ ಎಲ್ಲ ತಗೋಬೋದು. ಮೂರು ಮುಖ್ಯವಾದ ಜತಿ ಅಂದರೆ ದೋವಖಂಡನೆ ಅಂದರೆ ಅದನ್ನು ಕಳೆಯುತ್ತಾನೆ ಮುಕುಂದ ಅಂಬೋದು ಈ ಲೆವೆಲ್ಲಿ. ಮೋಕ್ಷ ಕೊಡೋದು ಯಾವುದೋ ಒಂದು ದಿವಸ, ಮೋಕ್ಷ ಕೊಡಲಿಕ್ಕೆ ಮುಂಚೆ ಇದು ಎಲ್ಲವನ್ನು ಅವನು ತೆಗಿಬೇಕಲ್ಲ. ತೆಗೆದು ಹಿ ಟೇಕ್ಸ್ ಟು ದ ನೆಕ್ಸ್ಟ್ ಸ್ಟೇಜ್. ಈವನ್ ಇಫ್ ಇಟ್ ಇಸ್ ಎ 1 millimeter, ಇಫ್ ಯು ಗೆಟ್ ಅವೇ ಫ್ರಮ್ ದ ಪೇನ್ ಅಂಡ್ ಗೋ 1 millimeter ಟುವರ್ಡ್ಸ್ ಗಾಡ್ ವಿತ್ ಅವರ್ ಮನಸ್ಸು ಚಿತ್ತ ದೇವರೇ ಅಂಬೋ ಫೀಲಿಂಗ್, ಅದು ಒಂದಾಗುತ್ತೆ. ಹೀಗೇನೆ ಕೊಡೋದು ಅವನು ಸಂಸಾರದಲ್ಲಿ ದುಃಖವನ್ನ ಕಳೆಯುತ್ತಾನೆ. ಆರ್ ನಮಗೆ ಆ ದುಃಖದಿಂದ ಏನಾಗತ್ತ? ಮುಖ್ಯವಾಗಿ ದುಃಖ ಎಲ್ಲರಿಗೆ ಬರುವಂಥದ್ದೇ, ರೋಗ ರುಜಿನ ಬಾರದೇ ಇರುತ್ತ. ದೇಹ ಅಂದ್ರೆ ದೇಹದ ಧರ್ಮ, ಇದೆಲ್ಲ ಬಂದೇ ಹೋಗುತ್ತ. ಬಂದಾಗ ನಾವು ಕರ್ತವ್ಯ ಚ್ಯುತಿ, ನಾವು ಮಾಡಬೇಕಾದನ್ನ ಮಾಡೋದಿಲ್ಲ. ಅದಕ್ಕೆ ನಮ್ಮ ಕರ್ತವ್ಯದಲ್ಲಿ ಆ ಒಂದು ಅದೇ ಅದು ಅಂತಲ್ಲ ಆಯಾಸ ಬಂದ್ಬಿಡುತ್ತೆ, ಆಯಾಸ ಆಗೋದಿಲ್ಲ. ಅದನ್ನು ತೆಗಿತಾನ ಅವನು, ಆ ಪಾಪಗಳು ಇತ್ಯಾದಿ 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 ತೆಗೆದು ನಮಗೆ ಅವನು ಆದ್ಯತೆ ಅದನ್ನು ಖಂಡನ ಮಾಡುತ್ತಾನೆ ಅಂತ. ಹೀಗೆ ಹಾಗೆ ಮಾಡೋದು ಮಾತ್ರ ಅಲ್ಲ, ನಾವು ಯಾಕೆ ನಮಗೆ ಈ ಆಯಾಸ ಬರುತ್ತೆ, ನಮಗೆ ಯಾಕೆ ಇದೆಲ್ಲ ಬರುತ್ತೆ? ದುಃಖ ಯಾಕೆ? ದುಃಖದಲ್ಲಿ ದೇವರ ಮುಂದೆ ಕೂತಿರ್ತೀವಿ, ಸೇಮ್ ಕೃಷ್ಣ ಸೇಮ್ ಕೃಷ್ಣ ಸೇಮ್ ಕೃಷ್ಣ ಸೇಮ್ ಕೃಷ್ಣ ಎನ್ನುವ ಮನಸ್ಸು ಎಲ್ಲೆಲ್ಲೆಲ್ಲೆಲ್ಲ ಹೋಗುತ್ತೆ, ಎಲ್ಲ ಕಡೆ ಸಂಚಾರ ಮಾಡುತ್ತಾ ಇದೆ, ಆ ತುಟಿ ಮಾತ್ರ ಇದು ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಬರುತ್ತೆ. ಅದಕ್ಕೆ ಏನು ಕಾರಣ? ಆ ಮನಸ್ಸಲ್ಲಿ ಕಾಲನೇಮಿ ಇತ್ಯಾದಿ ಅವನು ಕೂತ್ಕೊಂಡು ಎಲ್ಲೋ ನಮ್ಮನ್ನ ದಾರಿ ತಪ್ಪಿಸ್ತಾನೆ, ಬಿಕಾಸ್ ಆಫ್ ಅವರ್ ಕರ್ಮ. ಅದಕ್ಕೆ ಏನು ಮಾಡ್ತಾರೆ ದೇವರು? ಇದೇ ಮುಕುಂದನೆ. ಏನು ಮುಕುಂದ ಅಂದ್ರೆ ಮುಖ್ಯತ. ಮೂ ಅಂಬೋದಿಕ್ಕೆ ಇವಾಗ ಭಕ್ತಿ ಅಂತ ಅರ್ಥ ಅಲ್ಲ, ಮೂ ಅಂದ್ರೆ ಮುಖ್ಯತ. ಮುಗ್ಧಾನ ಅಂದ್ರೆ ಯಾರು? ಕೆಟ್ಟವರು ಅಂತ. ಕೆಟ್ಟವರು ಯಾರು? ಈ ದೈತ್ಯರ ಮೂಲಕ ತಾನೇ ಮಾಡಿಸ್ತಾನೆ ದೇವರು. ಈ ದೈತ್ಯರೆಲ್ಲ ಒಂದೊಂದು ಅವಯವಕ್ಕೆ ಕಿವಿಯಿಂದ ಒಂದೊಂದು ಮೂರನೇ ಸಂಧಿಯಲ್ಲಿ ನೋಡಿದ್ದೀವಿ, ಒಂದೊಂದು ಇಂದ್ರಿಯಗಳಲ್ಲಿನೂ ಮುಖ್ಯವಾಗಿ ಇಂದ್ರಿಯಗಳಲ್ಲಿ ನೋಡಿದ್ದೀವಿ. ಇಂದ್ರಿಯಗಳಲ್ಲಿ ಇದ್ದು ದೇವತೆಗಳು ಇದ್ದಾರೆ, ದೈತ್ಯರು ಇದ್ದಾರೆ. ಈ ದೈತ್ಯರ ಮೂಲಕ ಮಾಡಿಸ್ತಾನಲ್ಲ, ಫಸ್ಟ್ ಏನು ನಿಲ್ಲಿಸಬೇಕು ಅಂದರೆ ನಮ್ಮ ಮನಸ್ಸಲ್ಲಿ ಇಮ್ಮಿಡಿಯೇಟ್ ಆಗಿ ಬಂದು ನಮಗೆ ನಿಲ್ಲಿಸಲ್ಲ, ಅಲ್ಲಿ ಆ ದೇವತೆಗಳು ಏನು ಮಾಡ್ತಾರೆ, ದೇವತೆಗಳು ಮುಖ್ಯ ಪ್ರಾಣರು ದೇವತೆಗಳ ದ್ವಾರ ಆ ಒಂದು ದೈತ್ಯ ನಿಂತಿರ್ತಲ್ಲ ಅವನಿಗೆ ಜಡವತ್ ಮಾಡಿಬಿಡ್ತಾರೆ. ಈ ಶ್ವಾಸದ ಕೆಲಸನೇ ಅದು, ಅವನನ್ನ ಟರ್ನ್ ಆಫ್ ಮಾಡಿಬಿಡ್ತು. ಟರ್ನ್ ಆಫ್ ಅಂದ್ರೆ ಅವನು ಸಾಯೋದಿಲ್ಲ, ಅಲ್ಲೇ ಇರ್ತಾನೆ. ಅವನಿಗೆ ಶ್ವಾಸವೂ ಅವನಿಗೆ ಹೋಗುತ್ತೆ, ಆದರೆ ಅವನಿಗೆ ಪ್ರೇರಣೆ ಇರೋದಿಲ್ಲ. ಬ್ಲ್ಯಾಂಕ್, ನಮ್ ಸಮಥಿಂಗ್ ವಿ ಡ್ರೂ ಬ್ಲ್ಯಾಂಕ್ ಅಂತೀವಲ್ಲ, ಆ ಥರ ಹೀ ಡ್ರೆಸ್ ಅವನಿಗೆ ಬ್ಲ್ಯಾಂಕ್ ಮಾಡಿಬಿಡ್ತಾರೆ ಆ ದೈತ್ಯನನ್ನು. ಏನು ಮಾಡ್ತಾರೆ, ಮುಕುಂದ ಮುಖ್ಯತ ಮುಗ್ಧಾನ ಎಂದ ಈ ರಾಕ್ಷ ಈ ದೈತ್ಯ ತತ್ವಾಭಿಮಾನಿ ದೈತ್ಯರು ಅವರಿಗೆ ಕುತ್ಸಿತಂ, ಕುತ್ಸಿತಂ ಅಂದರೆ ಅವರನ್ನ ಕೆಡಿಸ್ತಾನೆ, ಆರು ಅವರಿಗೆ ದುಃಖ ಕೊಡ್ತಾರೆ. ನಾವು ಕೆಟ್ಟ ಕೆಲಸ ಮಾಡುವಾಗಲೂ ಅದಾಗತ್ತೆ, ಈಗ ಅದ ದುಃಖವನ್ನು ಅವ್ರು ಏನು ಮಾಡೋಕ್ಕಾಗೋದಿಲ್ಲ, ಕಟ್ಟಿ ಹಾಕಿದಂತೆ. ಈವನ್ ಇಫ್ ದೇ ಪ್ರಾಣಶಕ್ತಿ ಅವ್ರಿಗೆ ಮಾಡಬೇಕು ಅಂತ ಏನು ಮಾಡೋಕ್ಕಾಗಲ್ಲ. ದೇ ಹ್ಯಾವ್ ಟು ಕೀಪ್ ವಾಚಿಂಗ್ ಅಸ್. ನಾವು ದಿನಾಗ್ಲೂ ಮಾಡೋ ಕೆಲಸ ಇದೆ, ಅದನ್ನು ದೇವ್ರನ್ನ ಪೂಜೆ ಮಾಡ್ತಾ ಇರ್ತೀವಲ್ಲ, ಕೈಯಿಂದ ಪೂಜೆ ಮಾಡ್ತೀವಿ, ಕಣ್ಣಿಂದ ನೋಡ್ತೀವಿ. ದೈತ್ಯ ಎಲ್ಲ ಕಡೆ ಕೈಯಲ್ಲಿ ದೈತ್ಯ ಇಲ್ಲವಾ, ಕಣ್ಣಲ್ಲಿ ನಮಗೆ ದೈತ್ಯ ಇಲ್ಲವಾ, ಏನಾಗುತ್ತೆ ಅವ್ರಿಗೆಲ್ಲ? ಏನು ವಿ ಆರ್ ಸೋ ಅಲ್ಪಸ್, ನಮ್ಮನ್ನ ಕುನಿಸ್ಲಿಕ್ಕೇನೋ ಅವ್ರಿಗೆ ಆಗೋದಿಲ್ಲ. ಹೇಗೆ ಈ ದೇವತೆಗಳು ಹಿಡಿದು ಬಿಡ್ತಾರೆ ಅವ್ರನ್ನ, ಅವ್ರಿಗೆ ದುಃಖ ಕೊಟ್ಟು ಅಲ್ಲೇ ನಿಂತು ಬಿಡ್ತಾರೆ. ಅವ್ರಿಗೆ ನಾವು ದೇವ್ರ ಪೂಜೆ ಮಾಡೋದು ನೋಡಿದ್ರೆ ಮೈ ಉರಿ ಉರಿ ಉರಿಯತ್ತೆ ಅವ್ರಿಗೆ, ಆವಾಗಲೂ ಅವ್ರಿಗೆ ದುಃಖನೇ ಬರುತ್ತೆ. ಸೊ ಅವರಿಗೆ ಕುತ್ಸಿತಂ ಅಂದ, ಕುತ್ಸಿತಂ ಅಂದ್ರೆ ಅವ್ರಿಗೆ ದುಃಖ, ಕುತ್ಸಿತರನ್ನ ದದಾತಿ, ಅವರಿಗೆ ಕೊಟ್ಟು ಅಲ್ಲೇ ನಿಲ್ಲಿಸ್ಬಿಡ್ತಾನೆ ದೇವರು ಆ ದೇವತೆಗಳ ಮೂಲಕವಾಗಿ. ಸೊ ಮುಕುಂದ ಅಂದ್ರೆ ಅವರಿಗೆ, ಕೆಟ್ಟವರಿಗೆ ಅದು ಮಾಡೋದು. ಆಮೇಲೆ ನಮಗೆ ದೇವರು ದರ್ಶನ ಹೇಗಾಗತ್ತೆ, ಮುಖಂ ದೇವರ ಮುಖದಲ್ಲಿ, ಆ ಮುಖದಲ್ಲಿ ಏನಾಗತ್ತೆ, ಕುಂದಂ, ಕುಂದಂ ಅಂದ್ರೆ ಏನು, ಕುಂದ ಮಂದಾರ ಹೇಳ್ತೇವೆ, ಅದಕ್ಕೆ ಸದೃಶವಾದಂತ ಆ ಹೇಳ್ತೇವೆ ಮಂದಹಾಸ, ಅದನ್ನ ಅವನು ತೋರ್ಸ್ತಾನ ದೇವರ ಮಂದಹಾಸ ಹೇಳ್ತಾರಲ್ಲ ಭಾಗವತದಲ್ಲ, ಆ ಮಂದಹಾಸ ನೋಡಿದ್ರೇನೆ ನಮಗೇನು ಆಗತ್ತಲ್ಲ, ಒಂದು ಚಿಕ್ಕ ಮಗು ನಗು ಮುಖದ, ಯಾರ ಮನೆಗೆ ಎಲ್ಲಿ ಹೋದ್ರು ಅವರು ನಗು ಮುಖದಿಂದ ಬನ್ನಿರಿ ಅಂತ ಹೇಳಿದ್ರೆ ನಮ್ಗೆ ತುಂಬಾ ಅವ್ರ ಮುಖ ನಮ್ಗೇನೋ ಸಂತೋಷ ಆಗುತ್ತೆ. ದೇವರ ಮುಖ ಆ ಒಂದು ಸಂತೋಷವನ್ನು ಅವನು ಕೊಡ್ತಾನೆ ಅಂತ ಹೇಳ್ತಾರೆ. ಸೊ ಹೀಗೆ ಡಿಫ್ರೆಂಟ್ ಲೆವಲ್ಲಿ ಆ ಮುಕುಂದನ ಆಜ್ಞೆಯಿಂದ ಅಂತ ಮುಕುಂದನ ಆಜ್ಞೆಯನ್ನು ಹೇಳಿ ಮಾಡಿ ಮಾಡಿಸಿ ಲೋಕಗಳ ಪರವನ್ನು ಪವನನ ಪೊಗಳಿದ್ರು. ಇದು ಇನ್ನೊಂದು ಶಬ್ದ ವಿಶೇಷವಾಗಿ, ಇಷ್ಟು ಹಾಕಿದ್ದು ಸಾಕಾಗಿಲ್ಲ ಅಂತ ಇನ್ನೊಂದು ಹಾಕ್ತಾರೆ. ಯಾಕೆ ಪವನ ಶಬ್ದ ಇಲ್ಲಿ ಬಂತು ಅಂತ, ಅನೇಕ ಅರ್ಥ ಪವನ ಶಬ್ದ ಅರ್ಥ ನಿಮ್ಮೆಲ್ಲ ನೋಡಿದ್ದೀವಿ, ನಾವು ಹಿಂದೆನೂ ಅನೇಕ ಕಡೆ ನೋಡಿದ್ದೀವಿ. ಇಲ್ಲಿ ಏನು ಅಂದ್ರೆ, ಇಲ್ಲಿ ಪವನ ಎಂಬುವ ಶಬ್ದಕ್ಕೆ ಏನರ್ಥ ಅಂದ್ರೆ ಪ ಅಂತ ಹೇಳೋದು, ನಾವು ಇಲ್ಲಿ ನೋಡಿದ್ದೀವಲ್ಲ 24 ತತ್ವಗಳು ಇದೆ, ಶ್ವಾಸ ಇದೆಲ್ಲ ಆಗೋವಾಗ ಎಲ್ಲ ಪ್ರಾಸೆಸ್ ನಿಮಗೆ ಸೈನ್ಸ್ ಪ್ರಾಸೆಸ್ಸು, ಯಾಕೆ ಆಕ್ಸಿಜನ್ ಕಾರ್ಬನ್ ಡೈ ಇತ್ಯಾದಿ, ಆಲ್ವಿಯೋಲೆ ಆಗಲಿ ಅದಾಗಲಿ ಲಂಗ್ಸ್ ಆಗಲಿ ಅದು ವಾಟ್ ಎವರ್ ಎಲ್ಲ ಗೊತ್ತು, ಎಲ್ಲವೂ ಎಲ್ಲ ಆಗ್ತಾ ಇದೆ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ದೇವತೆಗಳು ಡಿಫ್ರೆಂಟ್ ಡಿಫ್ರೆಂಟ್ ನೃತ್ಯ ರೀತಿ ಮಾಡಿಸ್ತಾರೆ. ಸೊ ಇವರೆಲ್ಲ ಪಾ ಅಂದ್ರೆ ಇವರು ನಮ್ಮನ್ನ ರಕ್ಷಣೆ ಮಾಡುವರು, ನಮ್ಮನ್ನ ರಕ್ಷಣೆ ಮಾಡುವ ದೇವತೆಗಳು. ಈ ರಕ್ಷಣೆ ಎಂಬುದನ್ನ ಇಲ್ಲಿ ಏನ್ ತಕೊಳ್ತಾರಂದ್ರೆ, ನಮಗೆ ರಕ್ಷಣೆ ಮಾಡುವವರು ಹೊರಗಿಂದ ಅನೇಕರು ಇದ್ದಾರೆ, ನಮಗಿಂತ ದೊಡ್ಡವರು. ಇಲ್ಲಿ ತಗೊಳ್ಳೋದು ಕ್ಷತ್ರಿಯರು, ರಾಜರು ಇತ್ಯಾದಿ, ಬ್ರಾಹ್ಮಣರು ಇತ್ಯಾದಿ, ಗುರುಗಳು ಇತ್ಯಾದಿ ತಗೊಳ್ತಾರೆ. ಇವರು ಎಲ್ಲರನ್ನು ಮೇಲೆ 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 ಹೋದ್ರೆ ತತ್ವಾಭಿಮಾನಿ ದೇವತೆಗಳನ್ನ ತಗೊಳ್ತಾರೆ. ಸೊ ಇವರಿಗೆ ತತ್ವಾಭಿಮಾನಿ ದೇವತೆಗಳನ್ನ ದೇವರು ಏನು ಮಾಡಿದ ಅಂದ್ರೆ, ಭಾಗವತದಲ್ಲಿ ನೋಡ್ತೀವಿ, ದೇವರು ಸಂಕಲ್ಪ, ದೇವರಿಗೇನೋ ಸಂಕಲ್ಪ ಉಂಟ ಅಂದ್ರೆ ಇದು ಮಾಡ್ತೀನಿ ಅಂತ ಅವನ ಇಚ್ಛೆ, ಇಚ್ಛಾರೂಪತನ ಒಂದೇ. ಈ ದೇವತೆಗಳನ್ನ ಇವರನ್ನ ಸೃಷ್ಟಿ ಮಾಡಿಸಿ ಇವರ ಮೂಲಕವಾಗೆ ನಾನು ಮಾಡಿಸ್ತೀನಿ ಅಂತ ಅವನ ಸಂಕಲ್ಪ. ಅವನ ಸಂಕಲ್ಪ ಪ್ರಕಾರ ಎಲ್ಲರಿಗೇನು ದೇವತೆಗಳಿಗೆ, ಆ ತಾತ್ವಿಕ ದೇವತೆಗಳಿಗೆ ಆ ಜಡವಾಹದ ದೇಹ ಕೊಟ್ಟು ಅಭಿಮಾನಿತ್ವ ಕೊಟ್ಟು ಇದೆಲ್ಲ ನೋಡ್ತೀವಿ. ಫಸ್ಟ್ 50 ಇಯರ್ಸ್ ಆಫ್ ಬ್ರಹ್ಮದೇವರ ಜೀವಮಾನದಲ್ಲಿ, ಸೃಷ್ಟಿ ಪ್ರಕರಣದಲ್ಲಿ ಇತ್ಯಾದಿ ಇತ್ಯಾದಿ ಬಂದು ಎಲ್ಲ ಆದ ಮೇಲೆ ಅವನು ಸಂಕಲ್ಪಿಸಿ ತನ್ನಿಂದ ಮಾಡಿಸುವ ಈ ಕರ್ಮಗಳನ್ನ ಅಂದ್ರೆ ಅವರ ಕರ್ತವ್ಯ ರೂಪವಾದಂತ ಅಭಿಮಾನಿತ್ವ ಮಾಡ್ಲಿಕ್ಕೇನು ಅಸಮರ್ಥರಾದರು. ಇದನ್ನು ನೋಡಿದ್ದೀವಿ, 24 ತತ್ವ ಸೃಷ್ಟಿ ಮಾಡಿದ ದೇವರೇ ಸೃಷ್ಟಿ ಮಾಡಿದೆ, ವಿ ಕೆನಾಟ್ ಕ್ರಿಯೇಟ್ ದ ಬ್ರಹ್ಮಾಂಡ ಅಂತ. ಆ ಬ್ರಹ್ಮಾಂಡ ಮಾತ್ರ ಇಲ್ಲ, ಈ ಪಿಂಡಾಂಡ ಮಾತ್ರ ಇಲ್ಲ, ಈ ಪಿಂಡಾಂಡದಲ್ಲಿ ಪ್ರೇರಣೆಯನ್ನ ಕೊಟ್ಟು ಅವರವರ ಕರ್ತವ್ಯ ಮಾಡೋದಿಕ್ಕೇನು ಅವರು ಅಸಮರ್ಥರಾಗಿ ಇದ್ರು. ಯಾಕೆ? ಒಳಗಿಂದ ಶ್ವಾಸ ಅದು ಬರಬೇಕು. ಶ್ವಾಸ ಬಂದಿದೆ, ಅವರೆಲ್ಲ ಪ್ರಾರ್ಥನೆ ಮಾಡ್ತಾರಲ್ಲ ಎಲ್ಲರೂ ಸೇರಿ, ದೇವರೇ ನೀನೇ ಮಾಡಿ ಮಾಡಿಸಬೇಕು ಅಂತ ಪ್ರಾರ್ಥನೆ ಮಾಡಿ. ಏನು ಮಾಡಿ ಮಾಡಿಸಬೇಕು? ಎಲ್ಲ ಇಟ್ಟಾಯ್ತು. ಇದ್ರನು ಅದನ್ನ ಅಭಿವ್ಯಕ್ತಿ ಮಾಡುವ ಸಾಮರ್ಥ್ಯ. ಒಂದು ಹುಲ್ಲನ್ನ, ಅದು ಕೇನೋಪನಿಷತ್ ಹುಲ್ಲನ್ನ ಎತ್ತಲಕ್ಕೇನೋ ಗಾಳಿಗೆ ಆಗ್ತಾ ಇಲ್ಲ, ವಾಯುಗೆ ಆಗ್ತಾ ಇಲ್ಲ, ಸುಡ್ಲಕ್ಕೆ ಅಗ್ನಿಯಿಂದ ಆಗ್ತಾ ಇಲ್ಲ. ಆ ಶಕ್ತಿಯನ್ನ ಅದಕ್ಕೆ ಅದನ್ನ ಆ ಒಂದು ಸ್ಟೋರಿ ಲೈನ್ ಅಲ್ಲಿ ಉಪನಿಷತ್ಲಿ ಬರು, ಅವರಿಗೇನು ಪಾಭಿಹಿ, ಪಾ ಅಂದ್ರೆ ಪಾಲನೆ ಮಾಡೋ ಇವರಿಂದ, ಪಾ ಪ್ಲಸ್ ಅವನ, ಅವನ ಅಂದ್ರೆ ಪಾ ಪ್ಲಸ್ ವನ ಅಂತ ಇಲ್ಲಿ ತಗೊಂಡೆ. ವನ ಅಂದ್ರೆ ಇದು ಅದೇ ಕೇನ ಉಪನಿಷತ್ತೆ, ತದ್ವನಂ. ಇದು ಗುಟ್ಟುನಲ್ಲಿ ಬ್ರಹ್ಮದೇವರು ರುದ್ರದೇವರಿಗೆ ಹೇಳ್ತಾನಂತ, ದೇವರನ್ನ ಪೂಜೆ ಮಾಡು, ಹೇಗೆ ಪೂಜೆ ಮಾಡು, ಅವನು ಭಜನೀಯ ವನನೀಯ ಭಾಗ್ಯ ಸಂಪನ್ನವನ್ನ. ವನ ಅಂಬೋದಕ್ಕೆ ನೆಲೆ ಅಂಬೋ, ಆಶ್ರಯ ಅಂಬೋ ಅರ್ಥವೂ ಹೇಳ್ತಾರೆ. ಅದಕ್ಕೆ ವನ ಅಂತ ಹೇಳೋದು, ವನ ವನ ಅಂತ ಹೇಳುವ ವನದಲ್ಲಿ ಇರುವಂತ ಅಲ್ಲಿ ಇರುವಂತ ಪಶು ಪಕ್ಷಿ ಮೃಗ ಇತ್ಯಾದಿಗಳಿಗೆ ಅದು ಒಂದು ಏನನ್ನ ಕೊಡುತ್ತೆ, ಒಂದು ಆಶ್ರಯವನ್ನ ಕೊಡುತ್ತ ಅದು, ಆ ಒಂದು ಅಂದ್ರೆ ಅಬೋಡ್ ತರ ಇಟ್ ಗಿವ್ಸ್ ಅ ನಿವಾಸ ಸ್ಥಾನ, ಅದು ಅಲ್ಲಿ ಇರುವಂತ ಜಾಗೆ. ಅದಕ್ಕೆ ಅದಕ್ಕೇನೋ ವನ ಅಂತ ಹೇಳ್ತಾರ. ವನ ಅಂದ್ರೆ ವನ ಸೇವಾಯಾಮ್, ವನ ಪೂಜೆಯಾಮ್. ಇಲ್ಲಿ ಏನು ಪೂಜೆ? ದೇವತೆಗಳು, ಈ ತತ್ವಾಭಿಮಾನಿ ದೇವತೆಗಳು. ವನ ಅಂದ್ರೆ ಅವರು ಪ್ರಾರ್ಥನೆಯನ್ನ ಮಾಡಿದ್ರು. ಏನು ಪ್ರಾರ್ಥನೆ? ನಾವು ನಿಮಗೆ ಸೇವೆ ಮಾಡಬೇಕು ಭಗವಂತ, ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೆ ನಾವು ಸೇವೆ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ನಾವು ದೇವರಿಗೆ ಇಷ್ಟು ಸೇವೆ ಮಾಡಿದ್ದೀವಿ ಅಂತ ಹೇಳಿ ನಾವೇನು ಸೇವೆ ಮಾಡೋದು? ಅವನೇ ಶಕ್ತಿ ಕೊಟ್ಟು ನರುತೆಯ ತತ್ಕ್ರಿಯತೆ ಕಿಂಚನಾರೇ ಅಂತ ಹೇಳ್ತಾರಲ್ಲ ಪೂಜೆ ಮಾಡುವಾಗ, ನನ್ನಲ್ಲಿ ನೀನೇ ಕೂತು ನನ್ನನ್ನು ಬಳಸಿ ನೀನೇ ನಿನ್ನ ಪೂಜೆಯನ್ನು ನೀನೇ ಮಾಡಿಕೊ ಅಂತ ಹಾಗೆ ಮಾಡಿದ್ರು ಅನ್ಸೆ. ಸೊ ಅದನ್ನು ಇಲ್ಲಿ ಅಪ್ಲೈ ಮಾಡ್ತೀವಿ. ಎಲ್ಲ ದೇವತೆಗಳು ಇದ್ದು ಅವರು ದೇವರನ್ನು ಮಾತ್ರ ಪೂಜೆ ಮಾಡ್ತಾ ಇಲ್ಲ, ದೇವರ ಜೊತೆಯಲ್ಲಿ ವಾಯುದೇವರನ್ನು ಕೊಂಡಾಡ್ತಾ ಇದ್ದಾರೆ ಪವನನ. ಸೊ ಅವರೇ ಮಾಡ್ತಾ ಇದ್ದಾರೆ, ಅವರೇ ಪವನನ ನಮಗೆ ಪಾಲನೆ ಮಾಡುವಂತ ತಾತ್ವಿಕ ದೇವತೆಗಳೇ ಭಜನೆ ಮಾಡುತ್ತಾರೆ. ಭಜನೆ ಅಂದ್ರೆ ಭಜ ಸೇವಾಯಂ, ಸೇವಾರೂಪಕವಾಗಿ ನಮ್ಮನ್ನ ಬಳಸಿ ನೀನು ಮಾಡ್ಕೋಂತ ಅವರೇ ಮಾಡ್ತಾ ಇರುವಾಗ ನಾವು ನೀವು ಪವನನ ಪೊಗಳುತ್ತಿರು. ಅವರೇ ಮಾಡ್ತಾರಂದ್ರೆ ನಾವು ಇಷ್ಟು ಏನು ಎಷ್ಟು ಮಾಡಬೇಕು? ನಾವು ಸ್ಟಾರ್ಟಿಂಗ್ ಫ್ರಮ್ ಅವರ್ ಲೋಸ್ಟ್ ಕರ್ಮ, ನಮ್ಮ ಗುರುಗಳಿಂದ ಶುರು ಮಾಡಿ ಎಲ್ಲರಿಗೇನು ಮಾಡಬೇಕು? ಸೊ ಪೊಗಳುತ್ತೆ. ಸೊ ಹೀಗೆ ಇವರನ್ನ ಪವನನ ಪೊಗಳಿದರು. ಸೊ ಅವನು ಮಾಡ್ತಾನೆ, ಅವನು ಪಾವನೆ ಮಾಡ್ತಾನೆ ಇತ್ಯಾದಿ ಇತ್ಯಾದಿ ಎಲ್ಲ. ಪವನ ಶಬ್ದಕ್ಕೆ ಅನೇಕ ಅರ್ಥ ನಾವು ನೋಡಿದೀವಿ. ಪವನ ಅಂದ್ರೆ ಪವಿತ್ರಗೊಳಿಸ್ತಾನ್, ಬಿಕಾಸ್ ದೇವರ ಮಹಿಮೆ, ವಾಯುದೇವರ ಮಹಿಮೆಯನ್ನ ತಿಳಿದಾಗೆ. ಅದಕ್ಕೆ ನಾರಾಯಣ ಪಂಡಿತರು ಯಾಕೆ ಅದು ಎಲ್ಲರೂ ಕೇಳ್ತಾರೋ, ವಾಯುದೇವರ ಚರಿತ್ರೆಯನ್ನ ಮಧ್ವವಿಜಯ ಯಾಕೆ ಅಂದ್ರೆ, ಮಧ್ವವಿಜಯ ತಿಳಿದನೆ ಗುರುಗಳ ಬಗ್ಗೆ, ತಿಳಿದು ಗುರುಗಳಿಗೆ ಶರಣಾದನೆ ಮೇಲಕ್ಕೆ ಹೋಗಕ್ ಆಗತ್ತೆ, ದೇವರಿಗೆ ಅದೇ ಪ್ರೀತಿ ಆಗತ್ತೆ. ಸೊ ಪವನನ ಪೊಗಳುತ್ತೀರಿ, ಇದನ್ನೇ ಮಧ್ವವಿಜಯ, ಮಧ್ವನಾಮ ಎಲ್ಲವೂ ಇದೇ ಆಗತ್ತೆ ನಮ್ಗೆ ಆ ಗುರು ಪರಂಪರೆಯಲ್ಲಿ ಎಲ್ಲರನ್ನೂ ತಗೊಳಿಬೇಕಾರ. ಸೊ ಇದನ್ನ ಅವರು ಮಾಡುತ್ತಾರ ಅಂತ, ಪವನ ಮಾಡುತ್ತಾರ ಅಂದ್ರೆ ನಮಗೆ ರಕ್ಷಣೆಯನ್ನ ಮಾಡುತ್ತಾರೆ, ರಕ್ಷಣೆ ಮಾಡುತ್ತಾರೆ, ಎಲ್ಲರಿಂದ ಸೇವಿಸಲ್ಪಡುವವನು, ನಮ್ಮನ್ನ ಪವಿತ್ರ ಮಾಡುತ್ತಾರೆ, ಪವಿತ್ರ ಗಾಳಿ ಪವಿತ್ರ ಮಾಡುತ್ತೆ, ಆ ಕೆಟ್ಟದೆಲ್ಲ ತೆಗೆದು ಒಳ್ಳೆಯದನ್ನ ಮಾಡುತ್ತೆ ಇತ್ಯಾದಿ ಇತ್ಯಾದಿ. ಪವನನ ಹೊಗಳುತ್ತಿರು, ಎಂದೆಂದೂ ಮರೆಯದೆ. ಎಂದೆಂದೂ ಮರೆಯೋದು ಯಾಕೆ ಮರೆಯಬೇಕು? ಎವ್ರಿ ಸೆಕೆಂಡ್ ಐ ಆಮ್ ಲಿವಿಂಗ್ ಬಿಕಾಸ್ ಆಫ್ ವಾಯುದೇವರು ಮಾಡಿಸ್ತಾ ಇದ್ದಾರೆ. ಸೊ ಹೌ ಕ್ಯಾನ್ ಯು ಈವನ್ ಫರ್ಗೆಟ್ ಅಂತ ಹೇಳ್ತಾರೆ. ಇದು ಬ್ಯಾಕ್ ಆಫ್ ಅವರ್ ಮೈಂಡ್, ನಮಗೆ ಅದು ನೆನಪು ಬರೋದಿಲ್ಲ. ನೆನಪು ಬಂದಾಗ ಒಂದು ಕಪಲ್ ಆಫ್ ಮಿನಿಟ್ಸ್ಲಿ ಫೋಕಸ್ ಮಾಡಿ ಪ್ರಾರ್ಥನೆ ಮಾಡಿದ್ರು ಅದು, ದಟ್ ಆಲ್ಸೋ ಗೋಸ್ ಎ ವೆರಿ ಲಾಂಗ್ ವೇ. ಸೊ ಅದು ಹೊಗಳಿದೆ, ಎಂದೆಂದು ಮರೆಯದೆ. ಸೊ ಇಷ್ಟು ಮಹಿಮೆ ಪವಮಾನನನ್ನು ಹೇಳಿದಾಗೆ, ವಾಯುದೇವರದ್ದು ಹೇಳಿದಾಗೆ. ಸಂಕ್ರಂದ, ಸಂಕ್ರಂದ ಅಂದ್ರೆ ಅದು ಸಮ್ಯಕ್ ಕ್ರಂದ, ಕ್ರಂದ ಅಂದ್ರೆ ಶಬ್ದ ಮಾಡೋದು ಅಂತ. ಶಬ್ದ ಮಾಡೋದು ಅಂತ ಎಲ್ಲರೂ ಯಾರನ್ನು ತಕೊಂಡಿದ್ದಾರೆ ಅಂದ್ರೆ ಇಂದ್ರನನ್ನ. ಇಂದ್ರ ಆಹುತಿ ಎಲ್ಲ ಮೂರು ಲೋಕದ ಒಡೆಯ. ಸೊ ಎಲ್ಲ ಹವನ ಯಾಗ ಎಲ್ಲದನ್ನು ಆಹುತಿ ಅಗ್ನಿದೇವರು ಇದ್ದಾನೆ, ಬಟ್ ಅಲ್ಲಿ ಯಾಗಕ್ಕೆ ಬರುವವನು ಇಂದ್ರ, ದೇವೇಂದ್ರ. ಎಲ್ಲ ದೇವತೆಗಳು ತನ್ನ ಪರಿವಾರವನ್ನು ಕರ್ಕೊಂಡು ಬರ್ತಾನೆ. ಅಂದ್ರೆ ಇಂದ್ರನಲ್ಲಿ ಸ್ವಯಂ ಇಂದ್ರನಾದಂತಹ ಭಗವಂತ ಇದ್ದೇ ಇದ್ದಾನೆ. ಇಲ್ಲಿ ಬರೋದು ಮೂರು ಲೋಕದಲ್ಲಿ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಅದೇ ಕೃತಯುಗದಲ್ಲಿ ಇದ್ದಿದ್ರೆ ನಾವೇ ಇದ್ದಿರ್ತೀವಿ ಅಲ್ಲಿ. ಕೃತಯುಗದಲ್ಲಿ ಇದ್ದಿದ್ರೆ ಸಾಕ್ಷಾತ್ತಾಗಿ ಅವರು ನೋಡ್ತಾ ಇದ್ರು, ದೇವತೆಗಳು ಬರೋದು ಹೋಗೋದು ಇತ್ಯಾದಿ ಇತ್ಯಾದಿ ಅವರು ಎಲ್ಲವನ್ನೂ ನೋಡ್ತಾ ಇದ್ರು, ದೇವತೆಗಳನ್ನೆಲ್ಲ ನೋಡ್ತಾ ಇದ್ರಂತ. ಆಮೇಲೆ ಇಲ್ಲಿ ಸತ್ಯ ಇತ್ಯಾದಿ ಅಂಶಗಳು ಹೋಗ್ತಾ ಹೋಗ್ತಾ ಅವರು ಕಣ್ಣಿಗೆ ಕಾಣಿಸೋದಿಲ್ಲ. ಆಫ್ಕೋರ್ಸ್ ಈ ಯುಗದಲ್ಲಿ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಸೊ ಈ ದೇವತೆಗಳು ಬರೋದು ಅವ್ರಿಗೆ ಕಾಣಿಸ್ತಾ ಇತ್ತು. ಮತ್ತು ಇಂದ್ರ ಬಂದ ಹಾಗೆ ಅವನ ರಥ ಅಂದ್ರೆ ನಾವು ಚಿಕ್ಕ ರಥ ಅಲ್ಲ, ರಥ ಅಂದ್ರೆ ಇಟ್ ಈಸ್ ಎ ಹ್ಯೂಜ್ ಪ್ಯಾಲೆಸ್ ತರ ಇರುತ್ತೆ ಅಂತ ಹೇಳ್ತಾರೆ, ದೊಡ್ಡದಂತ ಇಂದ್ರನ ರಥ. ಆ ರಥದಿಂದ ಶಬ್ದದಿಂದ ಬರ್ತಾನಂತ, ಗುಡುಗು ಅಂತ ನಾವು ಹೇಳ್ತೀವಿ ಅಷ್ಟೆ. ಸೊ ಶಬ್ದದಿಂದ ಅವನು ಆಹುತಿ ತಗೊಳ್ಳಕ್ಕೆ ಬರ್ತಾನ ಅಂತ ಹೇಳ್ತಾರೆ. ಸೊ ಅದಕ್ಕೆ ಕ್ರಂದ ಎಂಬುದಕ್ಕೆ ಇಂದ್ರ ಅಂತಾರೆ. ಬಟ್ ಕ್ರಂದ ಅಂದ್ರೆ ಶಬ್ದ ಅಂತ ಇದೆ. ಶಬ್ದ ಮಾಡೋದು ಇಂದ್ರ ಮಾತ್ರ ಅಲ್ಲ, ಹುಟ್ಟಿದ್ದಾಗೆ ರೋದನಾಥ್ ರುದ್ರ ಹುಟ್ಟಿದ್ದಾಗಲೇ ಜೋರಾಗಿ ಅಳಕ್ಕೆ ಶುರು ಮಾಡಿದ. ಅಳಕ್ಕೆ ಅಂದ್ರೆ ದೇವರನ್ನ ಎಲ್ಲಿ ಎಲ್ಲಿ ಪೂಜೆ ಮಾಡೋದು, ವಿಶೇಷವಾಗಿ ಎಲ್ಲಿ ನನಗೆ ಜಾಗ ಬೇಕು. ಯಾಕಂದ್ರೆ ಜಾಗ ಬೇಕು ಅಂದ್ರೆ ಏನರ್ಥ ಅಂದ್ರೆ ಅದಕ್ಕೇನು ಅಧಿಕಾರ ಎಲಿಜಿಬಿಲಿಟಿ, ನಾವು ಎಲ್ಲ ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಅದು ಹಾಗಲ್ಲ, ಪರ್ಮಿಷನ್ ಹೇಳ್ತಾರಲ್ಲ, ಪರ್ಮಿಷನ್ ತುಳಸಿ ಕೊಯ್ಯೋರಿಗೆ ಹೇಳ್ತಾರೆ ಆ ಪರ್ಮಿಷನ್ ತಕೋಬೇಕು. ಎಲ್ಲೋ ಹೋಗ್ತೀವ, ಯಾವುದೋ ಜಾಗ ಪಿಲ್ಗ್ರಿಮ್ ಸೆಂಟರ್ಗೆ ಹೋಗ್ತೀವ, ಅಲ್ಲಿ ಏನೋ ಒಂದು ತಕೊಂಡು ಬರ್ತೀವಿ, ಅದಕ್ಕೆ ಪರ್ಮಿಷನ್ ಕೇಳ ಆ ದೇವತೆಗಳೇನು, ಇದನ್ನು ನಾನು ತಕೊಂಡು ಹೋಗ್ತೀನಿ ದೇವರ ಪೂಜೆಗೆ, ಸಾಲಿಗ್ರಾಮ ತಗೊಂಡು ಇದನ್ನು ತಗೊಂಡು ಹೋಗ್ತೀನಿ, ವಿಗ್ರಹ ಇದನ್ನು ತಗೊಂಡು ಹೋಗ್ತೀನಿ, ಗುರುಗಳ ಮೂಲಕ ಕೊಟ್ಟು ಅಲ್ಲಿ ಹೋಮಮ್ಮ ಇದು ಅಗ್ನಿ ಸೂಕ್ತ ಇತ್ಯಾದಿ ಹೇಳಿ ಅದನ್ನು ತಗೊಂಡು, ಪರ್ಮಿಷನ್ ಈಸ್ ನೀಡೆಡ್ ಫ್ರಮ್ ಎವ್ರಿಥಿಂಗ್. ಸೊ ಹುಟ್ಟಿದ ಕೂಡಲೇ ಪರ್ಮಿಷನ್ ಕೇಳ್ತಾ ದೇವರನ್ನ ನಾನು ದೇವರು ಬೇಕು ಅಂತ ಹತ್ತಿರಂತ. ಹತ್ತಿರ ಅಂದ್ರೆ ನಮ್ಮ ತರ ಅಲ್ಲ, ಅವರು ದೇವರು ಬೇಕು ಅಂತ ಹತ್ತರು, ದೇವರನ್ನ ಪೂಜೆ ಮಾಡಬೇಕು ಜಾಗ ಎಲ್ಲಿ ಅಂತ ಅಳಕ್ಕೆ ಶುರು ಮಾಡಿ ಅಂದ್ರೆ ಸದ್ದು ಮಾಡಿದ್ರು. ಇನ್ನೊಂದು ರೀತಿ ಇದೆ, ಫಸ್ಟ್ ಶಬ್ದ ಆಕಾಶದಿಂದ ಬರುವಂಥದ್ದು, ಪಂಚಭೂತ ಸೃಷ್ಟಿಯಾದ ಅವರದ್ದೇ ತಾನೆ ಪಂಚಭೂತ. ಆ ಒಂದು ವಿಶೇಷ ಅಷ್ಟಮೂರ್ತಿಯಲ್ಲಿ ಆ ಶಬ್ದವು ಅವ್ರದ್ದೇ ತಾನೆ ಬರುತ್ತೆ. ಪಂಚಭೂತದಂತ ಪಂಚೀಕರಣ ಇತ್ಯಾದಿ ಆಕಾಶ ಇತ್ಯಾದಿ ಅವಾಂತರ ಬಂದದ್ದು ಅವ್ರದ್ದು, ರೂಪಾತ್ಮಕ ಪ್ರಪಂಚ ಎಲ್ಲವೂ ಅವ್ರದ್ದೇ ಬರುತ್ತಲ್ಲ. ಶಬ್ದ ಮಾಡಿದ್ರು, ಡಮರೊಂದು ಶಬ್ದ ಇತ್ಯಾದಿ ಎಲ್ಲ ನೀವು ಕೇಳಿರ್ತೀರ. ಸೊ ಈ ಶಬ್ದ ರುದ್ರನಿಗೇನೋ ಅಪ್ಲೈ ಆಗತ್ತೆ. ಸೊ ಡೈರೆಕ್ಟಾಗೇ ನಾವು ತಗೊಂಡು ರುದ್ರ ರುದ್ರ ಮುಂತಾದ ಎಲ್ಲ ದೇವರು ಆದ್ಯರಿಗೆ ಅಂತ ತಕೋಬಹುದು. ಇಲ್ಲ, ವ್ಯಾಖ್ಯಾನ ಪ್ರಕಾರ ಇಂದ್ರನಿಗೆ ಯಾರು ಆದಿಯಾಗಿದ್ದಾನೋ ಅವನಿಗೆ ಇಲ್ಲ ಅಂದ್ರೆ ರುದ್ರನಿಗೆ ಇಲ್ಲ ಉಂಟೆ ಅಂದ್ರೆ ಇಲ್ಲಿ ಇಷ್ಟು ವಿವರಣೆ ಮಾಡಿ ಈ ಶ್ವಾಸ ಈ ಮಂತ್ರ ಈ ಚೈತನ್ಯ ರೂಪವಾಗಿ ಮಾಡೋ ಈ ಶಕ್ತಿ ಒಂದೊಂದಲ್ಲಿ ಒಂದೊಂದು ಈ ಚಹುಳ ಹುಪ್ಪಟ್ಟೆಯಿಂದ ಎಲ್ಲ ಜೀವ 14 ಲೋಕಗಳು, ನಾಟ್ ಓನ್ಲಿ ಈ ಭೂಮಿ ಮಾತಲ್ಲ 14 ಲೋಕಗಳು ಅಲ್ಲಿ ಇರುವಂಥದ್ದು, ಇನ್ಕ್ಲೂಡಿಂಗ್ ಸತ್ಯಲೋಕ, ಇನ್ಕ್ಲೂಡಿಂಗ್ ಅಮುಕ್ತ ವೈಕುಂಠ, ಇಷ್ಟು ಜಾಗೆಯಲ್ಲಿನೂ ಇವರು ಮಾಡಿಸ್ತಾ ಇದ್ದಾರೆ, ವಾಯುದೇವರೇ ಮಾಡಿಸ್ತಾ ಇದ್ದಾರೆ. ಇದು ಬೇರೆ ಯಾರಿಗೆ ಯಾವುದು ಉಂಟಾ? ಸೊ ಯು ಸೀ ದ ತಾರತಮ್ಯ ಹಿಯರ್. ಹೇಗೆ ಲಕ್ಷ್ಮೀ ದೇವಿಗೇನ ನಾರಾಯಣನಿಗೆ ನೋಡ್ತೀವೋ ನಾವು ಸ್ವತಂತ್ರ, ಈವನ್ ಚಿಕ್ಕ ಒಂದು ಗುಣದಲ್ಲಿನೂ ಅವಳಿಗೆ ಸ್ವತಂತ್ರ ಇಲ್ಲ. ಯಾವುದು ತಕೊಂಡ್ರು ಒಂದು ಕಣ ಆಟಮ್ ತಕೊಂಡ್ರು ಅಲ್ಲಿ ಸ್ವತಂತ್ರ ರೂಪ ಭಗವಂತಂದಿದೆ ಇವಳಿಗೆ ಸ್ವತಂತ್ರ. ಅಲ್ಲಿಂದ ವಾಟ್ ಇಸ್ ಅ ಡಿಫ್ರೆನ್ಸ್? ಹಾಗೇನೆ ಇವಾಗ ನೋಡಿದ್ರೆ ವಾಯುದೇವರು ವರ್ಸಸ್ ರುದ್ರದೇವರು, ಅಷ್ಟು ಡಿಫ್ರೆನ್ಸ್. ಒಂದೊಂದು ಜೀವದಲ್ಲಿನೂ ಇವರಿಬ್ಬರು ಇದ್ದಾರೆ. ದ ವೇದೆಯ ಜೀವದ ಒಳಗೇನೆ ಇವರಿಗೆ ಪ್ರವೇಶ ಇದೆ, ಇವರಿಗೆ ಜೀವದ ಒಳಗೆ ಪ್ರವೇಶ ಇಲ್ಲ, ಆ ಜೀವದ ಪ್ರಕಾಶದಲ್ಲಿ ಜೊತೆ ಜೊತೆಯಲ್ಲಿ ಇದ್ದಾರೆ ಅವಷ್ಟೇ, ಪ್ರಕಾಶ ನೋಡ್ತಾರೆ ಇದ್ದಾರೆ. ಸೊ ಇಷ್ಟು ಮಾಡುತ್ತಾರೆ ಈ ದೇವ ಸಂಕ್ರಂತನಾದ್ಯರಿಗುಂಟೆ ನೋಡಲು ಸರ್ವಕಾಲದಲ್ಲಿ, ಕ್ರಂದನಾದಿಗುಂಟೆ ನೋಡಲು ಇದು ನೀವೇ ನೋಡಿ ಅಂತಾರೆ. ನೋಡಿ ಅಂದ್ರೆ ಹೇಗೆ ನೀವು ನೋಡೋದು ಅಂದ್ರೆ ಶಾಸ್ತ್ರದೃಷ್ಟಿ ಎಂಬುದಿದೆ, ಅಲಾಂಗ್ ವಿತ್ ದಟ್ ಈ ಶ್ವಾಸ ಎಂಬುದೇ ಇದಲ್ಲ. ಶ್ವಾಸ ಅಂತ ಇಲ್ಲಿ ಹೇಳೋದು ಇದು ಪ್ರಾಣಾಯಾಮ ಇಲ್ಲ, ಪ್ರಾಣಾಯಾಮದ ಒಳಗೆ ಚೈತನ್ಯ ಲೈಫ್ ಫೋರ್ಸ್ ಎಂಬುದು ಎಲ್ಲ ಜೀವಗಳು, ಅದು ರುದ್ರರಿಗೆ ಇಲ್ಲ, ರುದ್ರ ಮುಂತಾದ ದೇವತೆಗಳಿಗೆ ಇಲ್ಲ. ಯಾವಾಗಿಲ್ಲ, ಮುಂದೆ ಬರುತ್ತಾ ಅವರಿಗೆ? ಆ ರುದ್ರ ಶೇಷನಾಗ್ತಾನೆ ಆವಾಗ ಬರುತ್ತಾ? ಗರುಡನಿಗೆ ಬರುತ್ತಾ? ಇಲ್ಲ, ಯಾವಾಗಲೂ ಇಲ್ಲ ಅವ್ರಿಗೆ, ಯಾವಾಗಲೂ ಎಂದೆಂದೆಂದೆಂದಿಗೂ ಇಲ್ಲ, ಸರ್ವ ಕಾಲದಲ್ಲಿನೂ ಅವ್ರಿಗೆ ಇಲ್ಲವೇ ಇಲ್ಲ. ಇಟ್ ಈಸ್ ಒನ್ ಅಂಡ್ ಝೀರೋ, ದಟ್ ಅಭಿಮಾನಿತ್ವ ಅಂಬೋದು ಅವ್ರಿಗೆ ಬರೋದೇ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ ಎಂಬಲ್ಲಿ ಕೃಷ್ಣ ಅರ್ಪಣ ಮಸ್ತೂರಿ.